ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ದೇವರಾಜಕುಮಾರನೆ ನೀನೆ ಆತ್ಮಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವರಾಜಕುಮಾರನೆ ನೀನೆ ಆತ್ಮಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ನಮ್ಮ ಜೀವನ. ದೇವರಾಜಕುಮಾರನೆ ಬಂಧನದಲ್ಲಿ ಸಿಲುಕಿ ನರಳುವೆ ನಾನು, ಬಿಡಿಸಲು ನನಗೆ ಸಹಾಯಕಾರಿಲ್ಲ. ಪಾಪ ಬಂಧನದಲ್ಲಿ ಸಿಲುಕಿ ನರಳುವೆ ನಾನು, ಬಿಡಿಸಲು ನನಗೆ ಸಂಕಟಗಳು ಕರ್ತನ ನಾಮದಲ್ಲಿ ಎಲ್ಲನ ಗೆಲ್ಲುವೆ. ಕಣ್ಣೀರು ಚಿಂತೆಗಳು ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಭಾನುವಾರ ಆಚರಣೆಯ ಶಾಸನಗಳು ಭಾಗ 11. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ಸಂಚಿಕೆಯಲ್ಲಿ ಭಾನುವಾರ ಆಚರಣೆಯ ಕಾನೂನು ಈ ಲೋಕಕ್ಕೆ ಬಂದಾಗ ಅದು ವಿಶ್ವವ್ಯಾಪ್ತಿ ಭಾನುವಾರ ಆಚರಣೆಯ ಶಾಸನವಾಗಿ ಬದಲಾವಣೆ ಹೊಂದತಕ್ಕಂಥದ್ದಾಗಿದೆ. ಇಂತಹ ಸಮಯದಲ್ಲಿ ಧಾರ್ಮಿಕ ಸ್ವತಂತ್ರವನ್ನು ಹೊಂದಿರತಕ್ಕಂತಹ ಅಮೆರಿಕ ದೇಶ ಸುಳ್ಳಾದ ಭಾನುವಾರ ಸಬ್ಬತ್ತವನ್ನು ಗೌರವಿಸಬೇಕೆಂಬುದಾಗಿ ಜನರ ಮನಸಾಕ್ಷಿಯನ್ನು ಬಲಾತ್ಕಾರ ಪಡಿಸುವಂಥದ್ದಾಗಿದೆ. ಹಾಗೂ ಸಮಸ್ತ ಲೋಕವು ಭಾನುವಾರ ಆಚರಣೆಯ ಶಾಸನವನ್ನು ಬೆಂಬಲಿಸುವಂಥದ್ದಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಕ್ರೈಸ್ತ ದೇಶಗಳಲ್ಲಿ ಈ ಹೋರಾಟವು ಮುಖ್ಯವಾದಂತಹ ಒಂದು ಕೇಂದ್ರ ಭಾಗವಾಗಿರುತ್ತದೆ ಅನ್ನುವಂತಹ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಭಾನುವಾರ ಆಚರಣೆ ಕಾನೂನು ಬಂದಾಗ ಯಾವ ರೀತಿಯ ಕೆಲಸಗಳನ್ನು ಕ್ರೈಸ್ತರಾಗಿರ್ತಕ್ಕಂತಹ ಅಂದರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅದರಲ್ಲೂ 7ನೇ ದಿನ ಸಬ್ಬತ್ತಿನ ಶನಿವಾರ ಸಬ್ಬತ್ತನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳು ಈ ಭಾನುವಾರ ಆಚರಣೆ ಕಾನೂನು ಬಂದಾಗ ಯಾವ ಯಾವ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ. ಅದಕ್ಕಿಂತ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂತಹ ಪರಲೋಕದ ತಂದೆಯಾದ ದೇವರೇ, ನೀನು ಒಳ್ಳೆಯವನು ಸ್ವಾಮಿ, ನೀನು ಸಮಾಧಾನದ ಪ್ರಭು ಸ್ವಾಮಿ. ಆದರೆ ಸೈತಾನನು ಈ ಸಮಾಧಾನವನ್ನು ತೆಗೆದು ಹಾಕಲು ಅನೇಕ ಗೊಂದಲಗಳನ್ನು ತನ್ನ ಮಧ್ಯವರ್ತಿಗಳ ಮುಖಾಂತರವಾಗಿ ಈ ಲೋಕಕ್ಕೆ ತರುವಂತೆವನಾಗಿದ್ದಾನೆ. ಅದರಲ್ಲೂ ಕೊನೆಯ ಕಾಲದಲ್ಲಿ ನಿನ್ನ ಆಜ್ಞೆಗೆ ವಿರುದ್ಧವಾಗಿ ಮನುಷ್ಯರ ಆಜ್ಞೆಗಳನ್ನು, ಅವರ ಕಲ್ಪನೆಗಳನ್ನು ಈ ಲೋಕದ ಜನಗಳ ಮೇಲೆ ತಂದು ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸುವಂತೆವನಾಗಿದ್ದಾನೆ. ಆದರೆ ವಿಶೇಷವಾಗಿ ಈ ಒಂದು ಸತ್ಯವಾಕ್ಯವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಸಬ್ಬತ್ತಿನ ಅದು ಇನ್ನೂ ಇದೆ, ಆದಿಯಿಂದಲೂ ಇದೆ, ಪರಲೋಕದಲ್ಲೂ ಇರತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ನಿನ್ನ ಸತ್ಯ ವಾಕ್ಯದಿಂದ ಓದಿ ಅರ್ಥ ಮಾಡಿಕೊಂಡು ಬರುವಂತಹ ಆ ಉಪದ್ರವದಿಂದ, ಭಾನುವಾರ ಆಚರಣೆ ಕಾನೂನಿನಿಂದ, ಆ ಮೃಗದ ಮುದ್ರೆಯಿಂದ ತಪ್ಪಿಸಿಕೊಳ್ಳುವ ಹಾಗೆ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಎಂಬುದಾಗಿ ನೀನು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ದೇವ, ಇದು ಏನೋ ಎಂಬುದಾಗಿ ಅವರು ತಾತ್ಸಾರ ಮಾಡದೆ ಇದು ನಿಜವಾಗಿಯೂ ದೇವರ ವಾಕ್ಯ, ಇದು ನೆರವೇರುವಂಥದ್ದಾಗಿದೆ ಎಂಬುದಾಗಿ ಅವರ ಹೃದಯಗಳಲ್ಲಿ ಅರಿತುಕೊಳ್ಳುವ ರೀತಿಯಲ್ಲಿ ನೀನು ಕಾರ್ಯಗಳ ಮಾಡು, ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕ್ರೈಸ್ತ ದೇಶದಲ್ಲಿ ಈ ಹೋರಾಟವು ಒಂದು ಕೇಂದ್ರ ಬಿಂದು ಆಗಿರತಕ್ಕಂಥದ್ದಾಗಿದೆ. ಇಂತಹ ಒಂದು ಸಮಯದಲ್ಲಿ ಬರೀ ಎರಡು ಗುಂಪುಗಳು ಮಾತ್ರ ಈ ಲೋಕದಲ್ಲಿ ಇರತಕ್ಕಂಥದ್ದಾಗಿದೆ. ಒಂದು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತಹ ಒಂದು ಗುಂಪು, ಇನ್ನೊಂದು ಗುಂಪು ಮನುಷ್ಯರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಒಂದು ಗುಂಪು. ಈ ಎರಡೇ ಗುಂಪು ಇರತಕ್ಕಂಥದ್ದಾಗಿದೆ ಹೊರತು ಇದರಲ್ಲಿ ಮಧ್ಯೆ ಕೇಂದ್ರದಲ್ಲಿ ನಿಂತುಕೊಳ್ತಕ್ಕಂಥನಾಗಿದ್ದೇನೆ, ನಾನು ಅದನ್ನು ಕೈಗೊಳ್ತೇನೆ, ಇದನ್ನು ಕೈಗೊಳ್ತೇನೆ ಅಂತಕ್ಕಂಥ ಜನಗಳು ಈ ಲೋಕದಲ್ಲಿ ಇರುವುದಿಲ್ಲ. ಇಂಥ ಒಂದು ಮಹಾ ಹೋರಾಟ ನಮ್ಮ ಮುಂದೆ ಇದೆ ಎಂಬುದನ್ನು ಪ್ರತಿಯೊಬ್ಬ ಕ್ರೈಸ್ತರು ಸಹ, ಈ ಒಂದು ಸಂದೇಶವನ್ನು ಕೇಳುವಂತಹ ಪ್ರತಿಯೊಬ್ಬರು ಸಹ ಅರ್ಥ ಮಾಡಿಕೊಂಡು ನಾನು ಯಾವ ಗುಂಪಿಗೆ ಸೇರುವಂಥವನಾಗಿದ್ದೇನೆ ಅನ್ನುವುದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಸಮಸ್ತ ಕ್ರೈಸ್ತ ದೇಶಗಳಲ್ಲಿ ಸಬ್ಬತ್ತು ದಿನವು ಹೋರಾಟದ ಒಂದು ವಿಶೇಷ ಅಂಶವಾಗಿರುವುದು, ಧಾರ್ಮಿಕ ಮತ್ತು ಜಾತ್ಯತೀತ ಶಕ್ತಿಗಳು ಭಾನುವಾರ ಆಚರಣೆಯನ್ನು ಜಾರಿಗೆ ತರಲು ಒಂದುಗೂಡುವವು. ಆದರೆ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸುವ ಬಹಳ ಕಡಿಮೆ ಸಂಖ್ಯೆಯ ಉಳಿದ ಸಭೆಯ ಜನರು ಜಗತ್ತಿನಾದ್ಯಂತ ಇತರ ಎಲ್ಲ ಖಂಡನೆಗಳನ್ನು ಮತ್ತು ಶಾಪದ ವಸ್ತುಗಳಾಗಿರುವಂಥವರಾಗಿದ್ದಾರೆ. ದೇವರ ಆಜ್ಞೆಗಳನ್ನು ಕೈಗೊಳ್ಳುವವರ ವಿರುದ್ಧವಾಗಿ ಕ್ರೈಸ್ತ ದೇಶಗಳ ನಾಯಕರು ಶಾಸನ ಜಾರಿ ಮಾಡಿದಾಗ ಸರ್ಕಾರಗಳು ಅವರ ರಕ್ಷಣೆಯ ಜವಾಬ್ದಾರಿ ಹಿಂತೆಗೆದುಕೊಂಡು ಅವರನ್ನ ವಿರೋಧಿಗಳ ವಶಕ್ಕೆ ಒಪ್ಪಿಸುವಂತೆಯವರಾಗಿದ್ದಾರೆ. ಆಗ ದೇವರ ಮಕ್ಕಳು ತಮ್ಮ ತಮ್ಮ ಊರು ನಗರಗಳನ್ನು ಬಿಟ್ಟು ಪಲಾಯನ ಮಾಡಿ ಜನ ವಸತಿ ಇಲ್ಲದಂತಹ ಏಕಾಂತ ಸ್ಥಳಗಳಲ್ಲಿ ಗುಂಪಾಗಿ ವಾಸಿಸುವರು. ಹೇಗೆ ಈ 1260 ವರ್ಷಗಳ ಕಾಲ ರೋಮನ್ ಕಥೋಲಿಕ ಸಭೆ ಮಧ್ಯಯುಗದಲ್ಲಿ ಕತ್ತಲೆ ಯುಗದಲ್ಲಿ ಆಡಳಿತ ಮಾಡಿದಾಗ ವಾಲ್ಡೆನ್ಸಿಸ್ ಅಂತಕ್ಕಂತಹ ಆ ಜನಗಳು ಅವರ ಹಿಂಸೆಯನ್ನು ತಾಳಲಾರದೆ ಹೇಗೆ ಪಲಾಯನ ಮಾಡಿ ಜನ ವಸತಿ ಇಲ್ಲದಂಥ ದೇಶದಲ್ಲಿ ವಾಸಿಸಿದರೋ ಅದೇ ರೀತಿಯಾದಂತಹ ಒಂದು ಕಾನೂನು ಮತ್ತೆ ಬರತಕ್ಕಂಥದ್ದಾಗಿದೆ, ಇತಿಹಾಸ ಮರುಗಳಿಸುವಂಥದ್ದಾಗಿದೆ. ನಮ್ಮ ಸಭೆಯಲ್ಲಿ ಅನೇಕರು ಎಚ್ಚರಿಕೆ ಇಲ್ಲದೇ ಇದ್ದಾರೆ. ಭಾನುವಾರ ಕೆಲಸ ಮಾಡುವ ತಮ್ಮ ಅವಕಾಶಗಳು ತಪ್ಪಿ ಹೋಗುತ್ತದೆ ಎಂಬ ತಪ್ಪು ವರದಿಂದ ಅವರ ಸಾತ್ವಿಕ ಕೋಪ ಉಂಟಾಗಬಹುದು. ಈ ವಿಷಯದಲ್ಲಿ ಯಾವುದೇ ರೀತಿಯ ದುಡುಕಿನ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲರನ್ನೂ ಪ್ರಾರ್ಥನೆ ಮೂಲಕ ದೇವರ ಮುಂದೆ ವಿನಂತಿಸಿಕೊಳ್ಳಬೇಕು. ಮತ್ತೊಬ್ಬನು ಮಾತ್ರ ಸರ್ಕಾರಗಳ ಅಧಿಕಾರವನ್ನು ನಿಯಂತ್ರಿಸಬಲ್ಲವನು, ಅದು ಕ್ರಿಸ್ತನು ಮಾತ್ರ. ಆತನೊಬ್ಬನೇ ಮಾತ್ರ ಸರ್ಕಾರಗಳ ಅವಧಿಯನ್ನು ನಿಯಂತ್ರಿಸಬಲ್ಲವನಾಗಿದ್ದಾನೆ. ಹಾಗಾಗಿ ಆತನ ಮೇಲೆ ನಾವು ಹಾತುಕೊಂಡಿರಬೇಕು. ವಿಮೋಚನಾ ಕರ್ತನಾದಂತಹ ನಮ್ಮ ರಕ್ಷಕನು ವಿವೇಚನಾ ರಹಿತವಾಗಿ ನಡೆದುಕೊಳ್ಳುವುದಕ್ಕೆ ತಮ್ಮ ಸ್ವತಂತ್ರದ ಬಗ್ಗೆ ಅವಿವೇಕತನದಿಂದ ಕೊಚ್ಚಿಕೊಳ್ಳದೆ ದೇವರ ದಾಸರಿಗೆ ತಕ್ಕಂತೆ ಎಲ್ಲರನ್ನೂ ಸನ್ಮಾನಿಸಿ ಸಹೋದರರನ್ನು ಪ್ರೀತಿಸಬೇಕು. ದೇವರಿಗೆ ಭಯಪಟ್ಟು ನಮ್ಮ ರಾಜಾದಿರಾಜನಾದಂತಹ ದೇವರನ್ನ ಸನ್ಮಾನಿಸಬೇಕು. ಸತ್ಯವೇದದಲ್ಲಿ ತಿಳಿಸಿರುವ ಈ ಬುದ್ಧಿವಾದವು ಇಂತಹ ಸನ್ನಿವೇಶಗಳನ್ನು ಎದುರಿಸಬೇಕಾದವರಿಗೆ ಒಂದು ಅಮೂಲ್ಯವಾದ ಎಚ್ಚರಿಕೆ ಆಗಿದೆ. ದುರುದ್ದೇಶಪೂರ್ವಕವಾಗಿ ಎಂದು ತೋರಿಸುವಂತಹ ರೀತಿಯಲ್ಲಿ ನಾವು ನಡೆದುಕೊಂಡು ಪ್ರತಿಭಟಿಸಬಾರದು ಅಥವಾ ಅಸಡ್ಡೆ ಮಾಡಬಾರದು. ಎಲ್ಲವನ್ನು ಸಹ ಜ್ಞಾನದಿಂದ ನಾವು ಮಾಡಬೇಕು ಹೊರತು ದುರುದ್ದೇಶಪೂರ್ವಕವಾಗಿ ನಾವು ಮಾಡಬಾರದು. ಭಾನುವಾರ ಕೆಲಸ ಮಾಡಬೇಡ್ರಿ ಎಂಬುದಾಗಿ ಈ ಲೋಕ ತಿಳಿಸುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕೆಂದರೆ, ಇದೇ ರೀತಿಯಾದಂಥ ಕಾನೂನು 1890 ಇಸವಿಗಳಲ್ಲಿ ಅಮೆರಿಕ ದೇಶದ ದಕ್ಷಿಣ ಭಾಗದಲ್ಲಿ ಭಾನುವಾರ ಆಚರಣೆಯನ್ನು ಬಹಳ ತೀವ್ರವಾಗಿ ಆಚರಿಸಬೇಕೆಂದು ಒತ್ತಾಯ ಮಾಡಲಾಯಿತು. ಇಂತಹ ಸಂದರ್ಭದಲ್ಲಿ ಇಂತಹ ಸ್ಥಳಗಳಲ್ಲಿ ದೇವರ ಸೇವೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವಿವೇಕತನದಿಂದಲೂ ಹಾಗೂ ಎಚ್ಚರಿಕೆಯಿಂದಲೂ ಮಾಡಬೇಕು. ಭಾನುವಾರ ಮತ್ತು ಸಬ್ಬತ್ ದಿನ ಬಗ್ಗೆ ನಿಮ್ಮ ನಂಬಿಕೆ ಏನೆಂದು ಜನರು ಶೀಘ್ರವಾಗಿ ತಿಳಿದುಕೊಂಡು ಅದರ ಬಗ್ಗೆ ನಿಮಗೆ ಪ್ರಶ್ನಿಸುವರು. ಆಗ ನೀವು ಜಾಣತನದಿಂದ ಅವರಿಗೆ ಉತ್ತರಿಸಬೇಕು. ಭಾನುವಾರದಂದು ಕೆಲಸ ಮಾಡದಿರುವುದು ಮೃಗದ ಗುರುತನ್ನು ಹೊಂದಿಕೊಂಡಿದ್ದೇವೆ ಎಂಬುದು ಆಗುವುದಿಲ್ಲ. ಭಾನುವಾರ ಕೆಲಸ ಮಾಡುವುದು ವಿರೋಧತೆಗೆ ಮತ್ತು ಹಿಂಸೆಗೂ ಕಾರಣವಾದಲ್ಲಿ ಅಂತಹ ಸಂದರ್ಭದಲ್ಲಿ ಉಳಿದ ಸಭೆಯವರು ಲೌಕಿಕ ಕಾರ್ಯ ಮಾಡದೆ ಯಥಾರ್ಥವಾದಂತಹ ದೇವರ ಸೇವೆಯಲ್ಲಿ ತೊಡಗಿಕೊಳ್ಳುವ ಒಂದು ಅವಕಾಶವಾಗಿ ಕೊನೆಯ ಕಾಲದ ಉಳಿದ ಸಭೆ ಅಂದರೆ ಸೆವೆಂತ್ರಿ ಅಡ್ವೆಂಟಿಸ್ ಜನಗಳು ಉಪಯೋಗಿಸಿಕೊಳ್ಳಬೇಕಾಗಿದೆ. ಶನಿವಾರ ಸಬ್ಬತ್ತಿನ ವಿರೋಧಿಗಳು ಬಂದು ಭಾನುವಾರದಂದು ಕೆಲಸ ಮಾಡಬಾರದೆಂದು ಹೇಳಿದಲ್ಲಿ ನೀವು ಕೆಲಸ ನಿಲ್ಲಿಸಬೇಕಾಗಬಹುದು. ಅಂತಹ ಸಂದರ್ಭದಲ್ಲಿ ನಾವು ಆ ಕೆಲಸವನ್ನು ನಿಲ್ಲಿಸಬೇಕು. ಯಾಕೆಂದರೆ ಅದರಿಂದ ನಿಮ್ಮ ಮತ್ತು ದೇವರ ನಡುವೆ ಯಾವುದೇ ಭಿನ್ನ ಅಭಿಪ್ರಾಯ ಉಂಟಾಗುವುದಿಲ್ಲ. ಯಾರಾದರೂ ಬಂದು ನಿಮಗೆ ಇವತ್ತು ಭಾನುವಾರ ಕೆಲಸ ನಿಲ್ಲಿಸಬೇಕು ಎಂಬುದಾಗಿ ಹೇಳಿದರೆ ನಾವು ಅದನ್ನು ನಿಲ್ಲಿಸಬೇಕೆಂದರೆ ಅದರಿಂದ ಯಾವುದೇ ಸಮಸ್ಯೆ ನಮಗಾಗುವುದಿಲ್ಲ. ದೇವರಿಗೂ ನಮಗೂ ಇರತಕ್ಕಂತಹ ಸಂಬಂಧ ಕಡಿದು ಹೋಗುವುದಿಲ್ಲ. ನಮಗೆ ಧಾರ್ಮಿಕ ಸ್ವತಂತ್ರವಿದೆ ಎಂದು ಉದ್ದೇಶಪೂರ್ವಕವಾಗಿ ಭಾನುವಾರ ಆಚರಣೆ ಮಾಡುವವರ ಮುಂದೆ ಆ ದಿನದಲ್ಲಿ ಕೆಲಸ ಮಾಡಿ ಅವರಿಗೆ ಕೋಪವೆಬ್ಬಿಸಬಾರದು. ಅಲ್ಲದೆ ಅಡ್ವೆಂಟಿಸ್ಟರಾದಂತಹ ಮಹಿಳೆಯರು ಭಾನುವಾರದಲ್ಲಿ ಬಟ್ಟೆ ಒಗೆಯುವುದನ್ನು ಮಾಡಬಾರದು. ತಮ್ಮ ಸ್ವಂತ ಕೆಲಸಗಳಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬಾರದು. ಭಾನುವಾರ ವಿಶೇಷ ಆತ್ಮಿಕ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಬಹುದು. ಯಾವ ರೀತಿಯಲ್ಲಿ? ಒಂದು ವೇಳೆ ಭಾನುವಾರ ಆಚರಣೆಯು ಕಡ್ಡಾಯವಾಗಿ ಜಾರಿಗೆ ಬಂದಲ್ಲಿ ನಾವೇನು ಮಾಡಬೇಕೆಂಬ ವಿಷಯದಲ್ಲಿ ಶ್ರೀಮತಿ ವೈಟಮ್ಮನವರು ಲಾಸ್ಟ್ ಡೇ ಈವೆಂಟ್ಸ್ ಕೊನೆ ಕಾಲದ ಪುಸ್ತಕದಲ್ಲಿ 139 ಪುಸ್ತಕದಲ್ಲಿ ಈ ರೀತಿಯಾಗಿ ತಿಳಿಸುವಂತೆಯವರಾಗಿದ್ದಾರೆ. ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಈ ಲೋಕಕ್ಕೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಜನಗಳಿಗೆ ಬರ್ತಕ್ಕಂಥದ್ದಾಗಿದೆ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ವಿವೇಕದಿಂದ ನಾವೆಲ್ಲರೂ ನಡೆದುಕೊಳ್ಳಬೇಕು. ಅದು ದಿನನಿತ್ಯದ ಸಾಮಾನ್ಯ ಕೆಲಸಗಳನ್ನು ಮಾಡದೆ ಸುವಾರ್ಥ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆಂಬುದಾಗಿ ದೇವರು ಶ್ರೀಮತಿ ವೈಟಮ್ಮನವರಿಗೆ ತಿಳಿಸಿದ್ದಾರೆ. ನಮ್ಮ ಸ್ವಂತ ಕಾರ್ಯಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಅವತ್ತಿನ ದಿನದಲ್ಲಿ ನಾವು ಸುವಾರ್ತೆಯನ್ನು ಸಾರುವ ವಿಚಾರದಲ್ಲಿ, ಮೂರು ದೂತರ ಸಂದೇಶವನ್ನು ಸಾರುವ ವಿಚಾರದಲ್ಲಿ, ಪ್ರವಾದನೆಯಲ್ಲಿ ಹೇಳಿರ್ತಕ್ಕಂಥ ಸತ್ಯಗಳನ್ನು ತೋರಿಸುವ ವಿಚಾರದಲ್ಲಿ ನಾವು ಜಾಗೃತರಾಗಬೇಕು. ಅಂಥ ಸಮಯದಲ್ಲಿ ಸುವಾರ್ತೆ ಸೇವೆಯಲ್ಲಿ ಭಾಗಿಗಳಾಗಬೇಕು. ಭಾನುವಾರ ಆಚರಣೆಯ ಕಾನೂನಿಗೆ ವಿರುದ್ಧವಾಗಿ ನಡೆದಲ್ಲಿ ಅದನ್ನು ಜಾರಿಗೆ ತರಬೇಕೆಂದು ನಿರ್ಧರಿಸುವವರು ಧಾರ್ಮಿಕ ದುರಾಭಿಮಾನಿಗಳು ತಮ್ಮ ಹಿಂಸೆ ಕಾರ್ಯವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ನಾವು ದೇಶದ ಕಾನೂನು ಉಲ್ಲಂಘಿಸುತ್ತೇವೆಂಬ ಭಾವನೆ ಅವರಲ್ಲಿ ಬರಲು ಅವಕಾಶ ಮಾಡಿಕೊಡಬಾರದು. ಕೆಲಸ ಮಾಡುವುದು ಅಪರಾಧವೆಂದು ಎನಿಸಲ್ಪಡುವಾಗ ವಿವೇಕತನದಿಂದ ವರ್ತಿಸಿ ಶಾಂತಿ ಕಾಪಾಡಿಕೊಳ್ಳುವುದಕ್ಕಾಗಿ ಆ ದಿನದಲ್ಲಿ ಆತ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಯಾರೂ ಸಹ ಮೃಗದ ಗುರುತನ್ನು ಹೊಂದಿಕೊಳ್ಳುವುದಿಲ್ಲ. ಅದಕ್ಕೋಸ್ಕರವೇ ಸತ್ಯವೇದದಲ್ಲೂ ಸಹ ತಿಳಿಸಲ್ಪಟ್ಟಿದೆ ಪ್ರಿಯ ಕೇಳುಗರೆ, ಅಂತಹ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಎಂದರೆ ಹಾವಿನಂತೆ ಜಾನರಾಗಿಯೂ ಪಾರಿವಾಳದಂತೆಯೇ ಕಪಟಿಗಳಾಗಿಯೂ ನಿಷ್ಕಪಟ ಉಳ್ಳವರಾಗಿಯೂ ಇರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ವಿವೇಕದಿಂದ ನಾವು ನಡೆದುಕೊಳ್ಳಬೇಕಾಗಿದೆ. ಭಾನುವಾರದಲ್ಲಿ ಕರ್ತನ ನಾಮ ಮಹಿಮೆ ಹೊಂದುವಂತಹ ಅನೇಕ ವಿಧವಾದಂತಹ ಕಾರ್ಯಗಳನ್ನು ನಾವು ಮಾಡಬಹುದು. ಏನೇ ಮಾಡಿದರೂ ಅದರಲ್ಲಿ ದೇವರಿಗೆ ಮಹಿಮೆ ತರತಕ್ಕಂತಹ ಕಾರ್ಯವನ್ನು ಮಾಡಬೇಕೇ ಹೊರತು ಈ ಲೋಕದ ಮನುಷ್ಯರಿಗಾಗಲಿ ಅಥವಾ ಆ ಮೃಗಕ್ಕಾಗಲಿ ಗೌರವ ತರತಕ್ಕಂತಹ ಕಾರ್ಯಗಳನ್ನು ಆ ದಿನದಲ್ಲಿ ನಾವು ಮಾಡಬಾರದು. ಆ ದಿನದಲ್ಲಿ ಮನೆಗಳಲ್ಲಿ ಪ್ರಾರ್ಥನೆ ಕೂಟ ಹಾಗೂ ಸಾರ್ವಜನಿಕ ಕೂಟಗಳನ್ನು ಏರ್ಪಡಿಸಬಹುದು, ಮನೆಗಳನ್ನು ಸಂಧಿಸಬಹುದು, ಲೇಖಕರು ಲೇಖನಗಳನ್ನು ಬರೆಯಲು ಸಮಯ ಉಪಯೋಗಿಸಬಹುದು. ಯಾವಾಗ ಸಾಧ್ಯವೋ ಆಗ ಭಾನುವಾರದಂದು ಧಾರ್ಮಿಕ ಆರಾಧನೆಗಳನ್ನು ನಡೆಸಬಹುದು. ಇಂತಹ ಕೂಟಗಳು ಬಹಳ ಆಸಕ್ತಿಕರವಾಗಿರುವಂತೆ ಮಾಡಬೇಕು. ಆತ್ಮಿಕ ಪುನರುಜ್ಜೀವನ ಕೊಡುವಂತಹ ಹಾಡುಗಳನ್ನು ಆಡಬಹುದು ಮತ್ತು ರಕ್ಷಕನ ಪ್ರೀತಿಯ ಬಗ್ಗೆ ಬಲದಿಂದಲೂ ಹಾಗೂ ಭರವಸೆದಿಂದಲೂ ನಾವು ಮಾತನಾಡಬಹುದು. ವಿದ್ಯಾರ್ಥಿಗಳನ್ನು ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ದೈವಿಕ ಕೂಟಗಳನ್ನು ಹಾಗೂ ವೈದ್ಯಕೀಯ ಶಿಬಿರ ನಾವು ನಡೆಸಬಹುದು. ಭಾನುವಾರ ಆಚರಣೆ ಕಡ್ಡಾಯವಾಗಿರುವುದರಿಂದ ಜನರು ಮನೆಗಳಲ್ಲಿರುತ್ತಾರೆ. ಅವರಿಗೆ ಸತ್ಯ ತಿಳಿಸಲು ಅತ್ಯ ಅಮೂಲ್ಯವಾದಂತಹ ಈ ಒಂದು ಅವಕಾಶ ಉಪಯೋಗಿಸಿಕೊಂಡು ಇಂತಹ ಸಮಯದಲ್ಲಿ ನಾವು ಈ ಕಾರ್ಯಗಳನ್ನು ಮಾಡಬಹುದು. ಈ ರೀತಿಯಲ್ಲಿ ಭಾನುವಾರವನ್ನು ಕಳೆಯುವುದು ದೇವರಿಗೆ ಯಾವಾಗಲೂ ಸಮ್ಮತವಾಗಿರ್ತಕ್ಕಂಥದ್ದಾಗಿದೆ ಹಾಗೂ ದೇವರ ಮಹಿಮೆಗೋಸ್ಕರ ಇದನ್ನು ನಾವು ಮಾಡಬಹುದಾಗಿದೆ. ಇಂತಹ ಸಮಯದಲ್ಲಿ ವಿರೋಧತೆಯಿಂದ ಸತ್ಯದ ಸೌಂದರ್ಯವು ಕಂಡುಬರುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಲೋಕ ಮತ್ತು ಸಭೆಯು ಒಂದಾಗಿ ಸೇರಿಕೊಂಡು ದೇವರ ಆಜ್ಞೆಗಳನ್ನು ನಿರಾರ್ಥಕ ಮಾಡಲು ಪ್ರಯತ್ನಿಸುವಾಗ ಕರ್ತನಿಗೆ ವಿಧೇಯರಾಗುವವರ ಉತ್ಸಾಹ ಹೆಚ್ಚುತ್ತದೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳಿಗೆ ವಿರುದ್ಧವಾಗಿ ಬರುವಂತಹ ಪ್ರತಿಯೊಂದು ಆಕ್ಷೇಪಣೆಯು ಸತ್ಯದ ಏಳಿಗೆಗೆ ಮಾರ್ಗ ಮಾಡಿಕೊಡುವುದು ಹಾಗೂ ಜನರ ಮುಂದೆ ಅದರ ಮಹತ್ವವನ್ನು ತಿಳಿಸಲು ಸಹಾಯಕವಾಗುವಂತಾಗಿದೆ. ಭಾನುವಾರ ಆಚರಣೆಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಲು ಪ್ರಯತ್ನಿಸುವ ಈ ಸಮಯದಲ್ಲಿ ಸುಳ್ಳಾದಂತಹ ಭಾನುವಾರ ಸಬ್ಬತ್ತಿಗೆ ಬದಲಾಗಿ ಶನಿವಾರದ ನಿಜ ಸಬ್ಬತ್ತನ್ನು ಜಗತ್ತಿಗೆ ತಿಳಿಸಲು ಇದು ಒಂದು ಉತ್ತಮ ಅವಕಾಶ ನಮಗೆ ದೊರೆಯುವಂಥದ್ದಾಗಿದೆ. ದೇವರು ಸರ್ವಜ್ಞಾನಿ ಆಗಿದ್ದಾನೆ. ಹೌದು, ಭಾನುವಾರದ ವಿಷಯವು ಪ್ರಮುಖವಾಗುತ್ತದೆ. ಆತನು ತಾನೇ ಅನುಮತಿ ನೀಡುವವನಾಗಿದ್ದಾನೆ. ಇದರಿಂದ ನಾಲ್ಕನೇ ಆಜ್ಞೆಯಾದಂತಹ ಸಬ್ಬತ್ತನ್ನು ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆಗಳಲ್ಲಿ ಸದಸ್ಯರು ಮುಂದೆ ತಿಳಿಸಬಹುದಾಗಿದೆ. ಈ ರೀತಿಯಾಗಿ ದೇಶದ ಪ್ರಮುಖ ನಾಯಕರು ಮತ್ತು ಅಧಿಕಾರಿಗಳು ನಿಜವಾದ ಸಬ್ಬತ್ತು ಹಾಗೂ ದೇವರ ವಾಕ್ಯದ ಮನಸಾಕ್ಷಿಯ ಬಗ್ಗೆ ಗಮನ ಹರಿಸಲು ಇದು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ನಾವು ದೇವರಿಗೆ ವಿಧೇಯರಾಗಬೇಕಾಗಿದೆ. ಅದನ್ನೇ ಪೇತ್ರನು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಬೇಕಲ್ಲವೇ ಎಂಬುದಾಗಿ ಆತನು ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ತಿಳಿಸುವಂತೆವನಾಗಿದ್ದಾನೆ. ಇಂತಹ ಸಮಯದಲ್ಲಿ ನಾವು ಏನೇ ಮಾಡಿದರೂ ಸಹ ದೇವರ ಆಜ್ಞೆಗಳಿಗೆ ಒಳಪಟ್ಟು ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಮಾಡಬೇಕಾಗಿದೆ. ಸತ್ಯದ ಅನುಯಾಯಿಗಳು ದೇವರ ವಾಕ್ಯವನ್ನು ಅಲಕ್ಷಿಸಲು ಅಥವಾ ತಮ್ಮ ಧಾರ್ಮಿಕ ಸ್ವತಂತ್ರ ಕಳೆದುಕೊಳ್ಳುವುದು ಇವೆರಡರ ನಡುವೆ ಆಯ್ಕೆ ಮಾಡುವ ಸಮಯ ಬರುತ್ತದೆ. ನಾವು ದೇವರ ವಾಕ್ಯವನ್ನು ತಿರಸ್ಕರಿಸಿ ಮಾನವರ ಸಂಪ್ರದಾಯಗಳು ಪದ್ಧತಿಗಳನ್ನು ಅನುಸರಿಸಿದಲ್ಲಿ ನಾವು ಜನರ ಮುಂದೆ ಹೇಗೆ ವಾಸಿಸಲು ಸಾಧ್ಯ? ಅಂತಹ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನು ಕೊಳ್ಳುವುದು ಹಾಗೂ ಮಾರುವುದಕ್ಕೂ ಅನುಮತಿ ದೊರೆಯುತ್ತದೆ. ಅಲ್ಲದೆ ನಮ್ಮ ಹಕ್ಕುಗಳು ಗೌರವಿಸಲ್ಪಡುತ್ತವೆ. ಆದರೆ ನಾವು ದೇವರಿಗೆ ವಿಧೇಯರಾಗಿ ನಿಷ್ಠೆ ತೋರಿಸಿದ್ದಲ್ಲಿ ತಮ್ಮ ಹಕ್ಕು ಬಾಧ್ಯತೆಗಳನ್ನು ಕಳೆದುಕೊಳ್ಳಬೇಕು. ಯಾಕೆಂದರೆ ದೇವರ ಆಜ್ಞೆಯ ವಿರೋಧಿಗಳು ಒಟ್ಟಾಗಿ ಕೂಡಿಕೊಂಡು ಧಾರ್ಮಿಕ ನಂಬಿಕೆಗಳಲ್ಲಿ ಸ್ವತಂತ್ರ ನಿರ್ಣಯಗಳನ್ನು ಕೈಗೊಳ್ಳುವವರನ್ನು ನಾಶ ಮಾಡುವವರಾಗಿದ್ದಾರೆ. ದೇವ ಜನರು, ಲೋಕದ ಸರ್ಕಾರ, ಅಧಿಕಾರಿಗಳು, ನಾಯಕರೆಲ್ಲರೂ ದೇವರಿಂದ ಆರಿಸಲ್ಪಟ್ಟವರೆಂದು ಎನಿಸುತ್ತಾರೆ. ಎಲ್ಲಿಯವರೆಗೆ? ಎಲ್ಲಿಯವರೆಗೆ ಎಂದರೆ ಸಂವಿಧಾನದ ಚೌಕಟ್ಟಿನಲ್ಲಿ ತಮ್ಮ ಅಧಿಕಾರ ಚಲಾಯಿಸುತ್ತಾರೋ ಅಲ್ಲಿವರೆಗೆ ಸರ್ಕಾರಕ್ಕೆ ವಿಧೇಯರಾಗಿರುವುದು ಪವಿತ್ರ ಕರ್ತವ್ಯವೆಂದು ದೇವ ಜನರು ಬೋಧಿಸುತ್ತಾರೆ. ಆದರೆ ಸರ್ಕಾರದ ನಿಯಮಗಳು ದೇವರ ನಿಯಮಗಳಿಗೆ ವಿರುದ್ಧವಾದಾಗ ನಾವು ಮನುಷ್ಯರಿಗಿಂತ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಬೇಕು. ಮಾನವರ ಎಲ್ಲಾ ಕಾನೂನು ಬದ್ಧವಾದಂತಹ ಶಾಸನಗಳಿಗಿಂತ ದೇವರ ವಾಕ್ಯವು ಅಧಿಕಾರಯುಕ್ತವಾಗಿದೆ ಎಂದು ತಿಳಿದು ಅದಕ್ಕೆ ವಿಧೇಯರಾಗಬೇಕು. ಲೋಕದ ಎಲ್ಲಾ ರಾಜರು, ಚಕ್ರವರ್ತಿಗಳು, ನಾಯಕರುಗಳಿಗಿಂತ ಕ್ರಿಸ್ತನು ಉನ್ನತ ಸ್ಥಾನಕ್ಕೇರಿಸಲ್ಪಡಬೇಕು. ಸರ್ಕಾರ ಅಥವಾ ಸಭೆ ಹೀಗೆ ಹೇಳುತ್ತದೆ ಎನ್ನುವುದನ್ನು ನಿರಾಕರಿಸಿ ತಂದೆ ಆದಂಥ ದೇವರು, ಪರಲೋಕದ ದೇವರು ಯೆಹೋವನು ಇಂತೆನ್ನುತ್ತಾನೆ ಎಂಬುದಕ್ಕೆ ವಿಧೇಯರಾಗಬೇಕು. ದಸ್ ಸೇ ದ ಲಾರ್ಡ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದೇವೆ. ಆ ರೀತಿಯಾಗಿ ದೇವರ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ ಅದಕ್ಕೆ ನಾವು ವಿಧೇಯರಾಗಬೇಕು ಹೊರತು ಸಭೆ ಏನು ಹೇಳ್ತಕ್ಕಂಥದ್ದಾಗಿದೆ, ಸಭೆಯಲ್ಲಿರ್ತಕ್ಕಂತಹ ಮನುಷ್ಯರು ಏನು ಹೇಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ವಿಧೇಯರಾಗಬಾರದು. ಜನರು ತನ್ನ ಪರಮಾಧಿಕಾರ ಒಪ್ಪಿಕೊಂಡಲ್ಲಿ ಅವರಿಗೆ ಲೋಕದ ಅಧಿಕಾರವನ್ನು ಸೈತಾನನು ಕೊಡಲು ಸಿದ್ಧನಾಗುವವನಾಗಿದ್ದಾನೆ. ಅನೇಕರು ಇದನ್ನು ಅಂಗೀಕರಿಸಿಕೊಂಡು ಪರಲೋಕವನ್ನು ತಿರಸ್ಕರಿಸುವಂಥವರಾಗಿದ್ದಾರೆ. ಪಾಪ ಮಾಡುವುದಕ್ಕಿಂತ ಸಾಯುವುದು ಮೇಲು, ಮೋಸ ಮಾಡುವುದಕ್ಕಿಂತ ಕೊರತೆ ಅನುಭವಿಸುವುದು ಮೇಲು, ಸುಳ್ಳಾಡುವುದಕ್ಕಿಂತ ಹಸಿದಿರುವುದೆಂದು ಜೀವಿಸುವುದೇ ಒಳ್ಳೆಯದು. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆಯ ಕಾಲದಲ್ಲಿ ಒಂದು ದೊಡ್ಡ ಮಹಾ ಹೋರಾಟ ಬರತಕ್ಕಂಥದ್ದಾಗಿದೆ. ಆ ಹೋರಾಟದಲ್ಲಿ ಈ ಭಾನುವಾರ ಆಚರಣೆ ಕಾನೂನು ಜನಗಳನ್ನು ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಕೊನೆಯ ಕಾಲದಲ್ಲಿ ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಆ ಎಚ್ಚರಿಕೆ ಸಂದೇಶವೇನೆಂದರೆ ಪ್ರಕಟಣೆ ಪುಸ್ತಕ 14:6-12 ತನಕ ನಾವು ಓದುವಂಥವರಾಗಿದ್ದೇವೆ. ಆ ಅಧ್ಯಾಯವನ್ನು ಓದುವುದಾದರೆ ಪ್ರಿಯ ಕೇಳುಗರೆ, ಮೊಟ್ಟ ಮೊದಲನೇದಾಗಿ ದೇವರು ಸಕಲ ಕುಲ ಭಾಷೆ ಜನಾಂಗದವರಿಗೆ ಹೇಳುವಂಥವನಾಗಿದ್ದಾನೆ. ಏನೆಂಬುದಾಗಿ ನಾವು ನೋಡಬೇಕಾದ್ರೆ ನ್ಯಾಯ ವಿಚಾರಣೆಗಳಿಗೆ ಬಂದಿದೆ. ಹಾಗಾಗಿ ಸೃಷ್ಟಿಕರ್ತನನ್ನು ಆರಾಧಿಸಿರಿ. ಸೃಷ್ಟಿಗೆ ಗುರುತಾಗಿರ್ತಕ್ಕಂತಹ ಆ ಒಂದು ಸಬ್ಬತ್ತಿನದಲ್ಲಿ ಆರಾಧಿಸಿರಿ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಆ ಬಾಬಿಲೋನ್ ಅಂತಕ್ಕಂತಹ ಆ ಜಾರಸ್ತ್ರೀ ಸಕಲ ಜನಗಳಿಗೂ ತಪ್ಪಾದ ಬೋಧನೆಯನ್ನು ತುಂಬಿದ್ದಾಳೆ. ಆ ಸಭೆ ತಪ್ಪಾದಂಥ ವಿಷಯಗಳನ್ನು ಬೋಧಿಸಿದೆ. ಆ ತಪ್ಪಾದಂಥ ವಿಚಾರವನ್ನು ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಹಿಂಬಾಲಿಸುತ್ತಿದ್ದರೆ ಮೂರನೇ ದೇವದೂತನ ಸಂದೇಶ ಅತಿ ಮುಖ್ಯವಾದಂತಹ ಒಂದು ಸಂದೇಶ 9-12 ತನಕ ನಾವು ಓದುವುದಾದರೆ ಪ್ರಕಟಣೆ ಪುಸ್ತಕ 14:4 ತಿಳಿಸ್ತಕ್ಕಂಥದ್ದಾಗಿದೆ. ಆ ಯಾರೆಲ್ಲ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ, ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ, ಆ ಮೃಗದ ಮುದ್ರೆ ಯಾವುದೆಂದರೆ ಈ ಭಾನುವಾರ ಸಬ್ಬತ್ತಿನ ಪರಿಶುದ್ಧತೆ. ಅದು ಸತ್ಯವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದು ಪೋಪ್ ಮಾರ್ಗದ ಮುದ್ರೆ ಆಗಿದೆ. ಅದನ್ನು ಹಾಕಿಸಿಕೊಳ್ಳುವವರು ಹಗಲಿರುಳು ಯಾತನೆಯಿಂದ ಆ ಬೆಂಕಿಯ ಗಂಧಕದಲ್ಲಿ ಉರಿತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರು ಈ ಕೊನೆ ಕಾಲದಲ್ಲಿ ಈ ಒಂದು ಕೊನೆ ಕಾಲದಲ್ಲಿ ಬರತಕ್ಕಂತಹ ಘಟನೆಗಳಲ್ಲಿ ಈ ಭಾನುವಾರ ಆಚರಣೆಯ ಒಂದು ವಿಚಾರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಿಯ ಕೇಳುಗರೆ, ಹೆಚ್ಚು ಕಡಿಮೆ ನಾವು 11 ಭಾಗಗಳಾಗಿ ಈ ಒಂದು ವಿಚಾರವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನೀವು ಕೇಳಿದ್ದೀರಾ ಎಂಬುದಾಗಿ ನಾನು ಬಯಸ್ತಕ್ಕಂಥನಾಗಿದ್ದೇನೆ. ಪ್ರತಿ ಒಂದನ್ನು ಸಹ ನೀವು ಆಲಿಸುವುದಾದರೆ ದೇವರು ಖಂಡಿತವಾಗಿ ಈ ಕೊನೆ ಕಾಲದಲ್ಲಿ ನಿಮ್ಮ ಹೃದಯಗಳಲ್ಲಿ ಮಾತನಾಡತಕ್ಕಂಥನಾಗಿದ್ದಾನೆ. ಹಾಗೆ ಮಾತನಾಡುವುದಾದರೆ ನಿಮ್ಮ ಮನಸ್ಸಾಕ್ಷಿಯಲ್ಲಿ ನಿಮಗೆ ಪರಿಶುದ್ಧಾತ್ಮನು ತಿಳಿಸುವಂತೆವನಾಗಿದ್ದಾನೆ. ಯಾರಿಗೆ ನಾವು ವಿಧೇಯರಾಗಬೇಕು? ಮನುಷ್ಯರಿಗಿಂತ ದೇವರಿಗೆ ನಾವು ವಿಧೇಯರಾಗಬೇಕಲ್ಲವೇ? ನಿಜವಾಗಿಯೂ ಸಹ ಈ ಕೊನೆ ಕಾಲದಲ್ಲಿ ಯಾರಿಗೆ ನಾವು ವಿಧೇಯರಾಗ್ತಕ್ಕಂಥವರಾಗಿದ್ದೇವೆ? ಯಾವ ಗುಂಪನ್ನು ನಾವು ಹಿಂಬಾಲಿಸ್ತಕ್ಕಂಥವರಾಗಿದ್ದೇವೋ, ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂತಹ ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತಕ್ಕಂತಹ ಆ ಸಭೆಯನ್ನು ಅಥವಾ ಈ ಲೋಕ ಕೈಗೊಂಡು ನಡೀತಕ್ಕಂತಹ ಭಾನುವಾರ ಅಂತಕ್ಕಂಥ ಮೃಗದ ಮುದ್ರೆಯನ್ನು ಯಾವ ಒಂದು ದಿನವನ್ನು ನಾವು ಆಚರಿಸ್ತಕ್ಕಂಥವರಾಗಿದ್ದೇವೆ? ಪ್ರಾರ್ಥನೆ ಮೂಲಕವಾಗಿ ನೀವು ನಿರ್ಧರಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವಂತನಾಗಿದ್ದಾನೆ. ಸಬ್ಬತ್ತಿನವನ್ನು ಕೈಗೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನಿನ್ನ ಕೃಪೆಯಿಂದ ನಿನ್ನ ಸತ್ಯ ವಾಕ್ಯಗಳಲ್ಲಿ ತಿಳಿಸಿದಾಗೆ ಸ್ವಾಮಿ ಭಾನುವಾರ ಆಚರಣೆಯ ಶಾಸನದ ಬಗ್ಗೆ ನಾವು ಕಲಿತಿದ್ದೇವೆ. ಅಪ್ಪ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಹೌದು, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿರ್ತಕ್ಕಂಥ ಈ ಸತ್ಯ ನಿಜವಾಗಿಯೂ ಸಹ ನೆರವೇರುವಂಥದ್ದಾಗಿದೆ. ನಾನು ಕೊನೆಯ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂತಹ ಕೇಳುಗರ ಹೃದಯದಲ್ಲಿ ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಕಾರ್ಯಗಳನ್ನು ಮಾಡು. ಆ ನಿಟ್ಟಿನಲ್ಲಿ ಸತ್ಯ ಸಭೆ ಯಾವುದೆಂಬುದಾಗಿ ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ ಜೀವನ ದೇವರಾಜ ಕುಮಾರನೇ. ಹಲ್ಲೆಲೂಯಾ.